ಭೀಮಸೇನ ವಿವಾಹವಾಗಿದೆ, ಪುತ್ರೋತ್ಪತ್ತಿಯೂ ಆಗಿದೆ. ಅಲ್ಲಿ ಮೊದಲು ಮದುವೆಯಾಗಿದ್ದು ಕೃಷ್ಣ ಯಾರನ್ನ ಅಂದ್ರೆ ಭಾಗವತಲ್ಲಿ ಹೇಳ್ತಾರೆ, ಹರಿವಂಶದಲ್ಲಿ ಹೇಳ್ತಾರೆ, ನೀಲಾದೇವಿಯನ್ನ ಕೃಷ್ಣ ಮೊದಲು ಮದುವೆ ಆಗ್ತಾನೆ. ನೀಲಾ ಅಂತ ಅವಳ ಹೆಸರು. ಆಕೆ ಯಾರೂ ಅಲ್ಲ, ಕೃಷ್ಣನ ಷಣ್ಮಹೇಶರಲ್ಲಿ ಒಬ್ಬಳು. ಅವಳು ಭೂಲೋಕದಲ್ಲಿ ಎರಡು ರೂಪ ತಗೊಂಡು ಹುಟ್ಟುತ್ತಾನೆ. ಮೊದಲನೇ ರೂಪ ತಗೊಂಡ ಮೊದಲನೇ ರೂಪಕ್ಕೆ ಮದುವೆ ಆಗಿದ್ದು ಕೃಷ್ಣನಿಗೆ ಉಪನಯನಕ್ಕಿಂತ ಮುಂಚಿತವಾಗಿ, ಆಮೇಲೆ ಎರಡನೇ ರೂಪಕ್ಕೆ ಮದುವೆ ಆಗಿದ್ದು ಆಮೇಲೆ, ಮೊದಲನೇ ರೂಪ ಆಮೇಲೆ ಎರಡನೇ ರೂಪದಲ್ಲಿ ಐಕ್ಯ ಹೊಂದಿಬಿಡ್ತು ಅಂತ ನಿರ್ಣಯದಲ್ಲಿ ಆಚಾರ್ಯ ತಿಳಿಸ್ತಾ ಇದ್ದಾರೆ. ಹೀಗೆ ನೀಲಾದೇವಿಯನ್ನ ಕೃಷ್ಣ ಮೊದಲು ಮದುವೆಯಾದ, ಅದಕ್ಕೆ ಕಾರಣ ಅವಳು ದೊಡ್ಡ ತಪಸ್ಸು ಮಾಡಿ ಕೇಳಿಕೊಂಡಿದ್ಲಂತೆ, ನಾನು ಷಣ್ಮಹೇಶರಲ್ಲಿ ಒಬ್ಬಳು, ಆದರೆ ಕೃಷ್ಣಾವತಾರದ ಮಟ್ಟಿಗೆ ನನಗೆ ಹಿರಿಮೆ ಜಾಸ್ತಿ ಬರಬೇಕು ಅಂತ ಕೇಳಿದ್ರೆ ತಪ್ಪಾಗತ್ತೆ. ಅಯೋಗ್ಯ ಮಿಚ್ಚನ್ ಪುರುಷ ಪತತ್ತೇವನ ಸಂಶಯ. ಆದ್ರೆ ಒಂದು ಕೇಳ್ಕೊತಾಳೆ, ಎಲ್ಲರಿಗಿಂತ ಮೊದಲು ಮದುವೆ ನನ್ನ ಜೊತೆಗಾಗಬೇಕು ಕೃಷ್ಣನಿಗೆ, ಇದು ಅವಳು ವಿಶಿಷ್ಟ ವರ ಕೇಳಿದ್ಲಂತೆ. ನನ್ನ ಮದುವೆ ಮೊದಲಾಗಬೇಕು, ಎಲ್ಲರಿಗಿಂತ ಮುಂಚೆ ಆಯಿತು ಅಂತ ಅನಿಸ್ಕೋಬೇಕು ಅಂತ ಕೇಳಿದ್ದಕ್ಕೆ ಆ ವರದಿಂದಾಗಿ ಆ ರೀತಿ ಮದುವೆ ಆಗಿದ್ದೆ ಅಲ್ಲಿ ಕೇಳಿದ್ದೇವೆ. ಇವಳು ವರದಿಂದನೇ ಆದಂತ ಮದುವೆ ಆಗಿದ್ದು, ಶಾಪ ಪರಿಹಾರ ಆಗಲಿಕ್ಕೆ ಭಾರತೀ ದೇವಿಯನ್ನು ಕೂಡ ತಪಸ್ಸು ಮಾಡಿ ವರ ಪಡ್ಕೊಂಡಿದ್ದರ ಫಲವಾಗಿ ಮದುವೆಯಾಯಿತು. ಘಟೋತ್ಕಚನಂತ ಮಗ ಹುಟ್ಟಿದ. ಅವನಿಗೆ ಘಟೋತ್ಕಚ ಅಂತ ಯಾಕೆ ಹೆಸರು ಬಂತು? ಯಾಕಂದ್ರೆ ಘಟೋತ್ಕಚ ಅಂದೇ ಗೊತ್ತಿಲ್ಲ, ಘಟೋತ್ಗಜ ಮಾಡಿಬಿಟ್ಟಿದ್ದಾರೆ, ಅದು ಯಾವಾಗ ಗಜ ಮಾಡಿ ಹಾಕ್ಬಿಟ್ಟಿದ್ದಾರೆ. ಅದು ಇಂಥ ತಪ್ಪುಗಳು ತುಂಬಾ ಉಂಟು ನಮ್ಮ ಜನಗಳಲ್ಲಿ. ದ್ರೌಪದಿ ಅಂತಾರೆ ತಪ್ಪದು, ದ್ರೌಪದಿ ಅನ್ನೋದು ಪದ, ಅದೇ ಘಟೋತ್ಗಜ ಅಲ್ಲ, ಘಟೋತ್ಕಚ ಅಂತ ಪದ ಅದು, ಘಟೋತ್ಕಚ. ಘಟೋತ್ಕಚ ಅಂತ ಅವನ ಹೆಸರು ಯಾಕೆ? ಇದು ಒಳ್ಳೆ ಪ್ರಶ್ನೆ. ಇದು ಮಹಾಭಾರತದಲ್ಲಿ ತುಂಬಾ ಕಡೆಗೆ ಯಾರ್ಯಾರಿಗೆ ಅಂತ ಹೆಸರು ಯಾತಕ್ಕೆ ಬಂತು ಅಂತ ಕಾರಣ ಕೊಡ್ತಾ ಹೋಗ್ತಾರೆ. ಕರ್ಣನಿಗೆ ಯಾತಕ್ಕೆ ಹೆಸರು ಬಂತು, ಅದು ಹಿಂದೆ ಹೇಳಿದೆ. ಸಕರ್ಣ ನಾಮ ಕೋಭವತ್ ಸುದರ್ಶನೀಯ ಕರ್ಣತಃ. ಹುಟ್ಟುತ್ತಲೇ ಕರ್ಣಕುಂಡಗಳ ಸಮೇತ ಹುಟ್ಟಿದ್ರಿಂದ ಆ ವಿಶೇಷ ಆಕರ್ಷಣೆಯಿಂದ ಅವನ ಕಿವಿ ಕಾಣ್ತಾ ಇದ್ದಿದ್ದರಿಂದ ಅದಕ್ಕೆ ಅವನಿಗೆ ಕರ್ಣಾಕರ್ಣ ಅಂತಾನೆ ಹೆಸರಾಯಿತು ಅಂತ ತಿಳಿಸಿದ್ದಾರೆ. ಅದೇ ರೀತಿ ಇಲ್ಲಿ ಇವನಿಗೆ ಯಾತ ಘಟೋತ್ಕಚ ಅಂತ ಹೆಸರಾಯಿತು ಅಂದರೆ, ಮೊದಲನೇದಾಗಿ ಆಚಾರ್ಯ ನಿರ್ಣಯ ಎಷ್ಟು ಸುಂದರವಾದ ಗ್ರಂಥ, ಎಷ್ಟು ಸಮಗ್ರವಾದ ಕೃತಿ ಎಂದರೆ ಇಂಥ ವಿಷಯಗಳನ್ನು ಸಂಗ್ರಹ ಮಾಡ್ತಾರೆ ಆಚಾರ್ಯ. ಮುಖ್ಯವಾದ ವಿಷಯವಷ್ಟೇ ಹೇಳೋದಿಲ್ಲ, ಮೇಲೋಟಕ್ಕೆ ಮುಖ್ಯ ಇದು, ಅದನ್ನು ಬರೀ ಹೇಳೋದಲ್ಲ, ಕರಾರುವಾಕ್ಕಾಗಿ ತಿಳಿಸ್ತಾರೆ. ಅವನ ಹೆಸರು ಘಟೋತ್ಕಚ ಯಾತಕ್ಕೆ ಅಂದರೆ, ಪೂರ್ವಂ ಘಟೋಪಮ ಮಮುಷ್ಯ ಶಿರೋ ಬಭೂವ ಕೇಶ ನಿಮೇಶತ ಉದಾಸುಹು ಅಥೋ ಹಿ ನಾಮ. ಮೊದಲು ಹುಟ್ಟಿದಾಗ ಅವನ ತಲೆ ಬಂತು. ಪೂರ್ವಂ ಘಟೋಪಮ ಮಮುಷ್ಯ ಶಿರೋ ಬಭೂವ, ಅದು ಸರಿಯಾದಂತೆ. ತಲೆ ಮೊದಲು ಸಾಮಾನ್ಯ ಕಾಣಿಸ್ಕೊಳ್ಳೋದು, ನಾರ್ಮಲ್ ಡೆಲಿವರಿಲಿ ಹಾಗಾಗಬೇಕಂತೆ ಪದ್ಧತಿ. ಆಗ ತಲೆ ಬಂತು, ನೋಡ್ತಾರೆ ಒಂದು ಕೂದಲಿಲ್ಲ. ಹೇಗಿತ್ತಂತೆ ತಲೆ ಅಂದರೆ, ಘಟೋಪಮಂ ಘಟ ಗಡಿಗೆ ಇದ್ದಾಗಿತ್ತಂತೆ, ಏ ಬರಿ ಪೂರ್ತಿ ಬೋಳುತ್ತಲೆ. ಇದೇನು ಎಷ್ಟೋ ದಿನಕ್ಕೆ ಆಗಿರುತ್ತೆ ಅಂದ್ರೆ ಆಶ್ಚರ್ಯ ಅಲ್ಲ, ಅವರೆಲ್ಲ ಘಟೋತ್ಕಚೆ ಅಂತ ಕರಿಬೇಕಾಗಿಲ್ಲ. ಆದರೆ ಏನು ಸ್ವಾರಸ್ಯ ಅಂದರೆ, ಆ ತಲೆ ಬಂತು ನೋಡ್ತಾ ಇದ್ದಾರೆ, ನೆಕ್ಸ್ಟ್ ಮೊಮೆಂಟ್ ನೋಡ್ತಾರೆ ತಲೆ ತುಂಬ ಕೂದಲುಗಳು. ಒಂದು ಮೊದಲೇ ಒಂದು ಹಂತದಲ್ಲಿ ಏನೂ ಇಲ್ಲ, ವೆರಿ ನೆಕ್ಸ್ಟ್ ಮೊಮೆಂಟ್ ತಲೆ ತುಂಬ ಭಾರಿ ಕೂದಲುಗಳು ರಾಶಿ. ಆ ಹೆಸರಿಟ್ರಂತೆ, ಘಟೋಯಂ ಉತ್ಕಚೋಯಂ ಅಂತ ಕರೆದ್ರಂತೆ. ಅದು ಹೆಸರು ಹುಟ್ಟಿದ ತಕ್ಷಣ ಒಂದೂ ಕೂದಲಿಲ್ಲದ ಹುಟ್ಟಿದವನಿಗೆ ಮರುಕ್ಷಣದಲ್ಲೇನೆ ತಲೆ ತುಂಬ ಕೂದಲುಗಳು ಕಾಣಿಸ್ಕೊಂಡಿದ್ದರಿಂದ ಘಟೋತ್ಕಚ ಅಂತ, ಕಚ ಅಂದ್ರೆ ಕೂದಲು ಅಂತ ಅರ್ಥ. ಉತ್ಕಚ ಕೂದಲುಗಳು ಹೊರಹೊಮ್ಮಿ ಬಂದವು. ಈ ರೀತಿ ಹುಟ್ಟಿನ ಹಿನ್ನೆಲೆಯಲ್ಲಿ ಈ ರೀತಿ ಇದ್ದಿದ್ದರಿಂದ ಅವನಿಗೆ ಘಟೋತ್ಕಚ ಅಂತ ಹೆಸರಾಯಿತು. ಅವನೊಬ್ಬ ಅಷ್ಟದಿಕ್ಪಾಲಕರಲ್ಲಿ ಒಬ್ಬ, ನಿರೃತಿ ಅಂತಕ್ಕಂತಹ ನೈಋತ್ಯ ದಿಕ್ಕಿನ ದೇವತೆ ಇದ್ದಾನಲ್ಲ, ಆತನೇ ಘಟೋತ್ಕಚನಾಗಿ ಹುಟ್ಟಿತು. ಅವರ ಒಳಗೆ ಆವೇಶಯುಕ್ತ ಗಿರೀಶಸ್ಯ ಘಟೋತ್ಕಚಾಖ್ಯ. ರುದ್ರದೇವರ ಆವೇಶ ಬೇರೆ ಅವರೊಳಗೆ, ರುದ್ರದೇವರ ಆವೇಶ, ನಿರೃತಿಯ ಅವತಾರ, ಭೀಮನ ಪುತ್ರ, ಹಿಡಿಂಬೆಯ ಪುತ್ರ, ವೇದವ್ಯಾಸರ ಅಪ್ಪಣೆಯಂತೆ ಹುಟ್ಟಿದವನು, ಮಹಾಬಲಾಢ್ಯ, ಇಡೀ ಪಾಂಡು ಸಂತಾನದಲ್ಲಿ ಮೊಟ್ಟ ಮೊದಲು ಹುಟ್ಟಿದಂತ ಹಿರಿಮೆ ಅವನದು. ಅವನು ಹುಟ್ಟಿದ್ದು ಭೀಮನ ಮಗನಾದರೂ ಕೂಡ ಅವನು ಜಾತಿ ಸೇರಿದ್ದು ಮಾತ್ರ ರಾಕ್ಷಸ ಜಾತಿ ಸೇರಿದ ಅಂತ ಹೇಳಿದ್ದ. ಅದು ಘಟೋತ್ಕಚ ರಾಕ್ಷಸ ಅಂತಾಯ್ತು. ಆಚಾರ್ಯ ಕಾರಣ ಕೊಡ್ತಾರೆ, ತಂದೆ ತಾಯಿಗಳಲ್ಲಿ ತಂದೆ ಒಂದು ಜಾತಿ ತಾಯಿ ಒಂದು ಜಾತಿ ಆಗಿದ್ರೆ ಮಗುವಿನ ಜಾತಿ ಯಾವುದಾಗತ್ತೆ ಅಂತ ಪ್ರಶ್ನೆ ಇದು. ತಂದೆ ಒಂದು ಜಾತಿ ತಾಯಿ ಒಂದು ಜಾತಿ ಆಗಿದ್ರೆ, ಇವತ್ತಂತೂ ಆಗಿದ್ರೇನು ಸಾಮಾನ್ಯವಾಗಿ ಆಗಿರ್ತಾರಂತ ಕಾಲ ಇದು. ಇಲ್ಲದೆ ಹೋದ್ರೆ ನಾರ್ಮಲ್ ಮದುವೆ ಆಗೋದು ಬಹಳ ಕಷ್ಟ ಇವತ್ತಿನ ದಿವಸ. ಹಿಂದಿನ ಕಾಲ ಗುಟ್ಟುಗುಟ್ಟ ಮದುವೆ ಆಗಿಬಿಡ್ತಾ ಇತ್ತು, ಇಂಥ ಜಾತ್ಯಂತರ ಮದುವೆಗಳೆಲ್ಲ ಗುಟ್ಟುಗುಟ್ಟಾಗಿ ಆಗ್ತಿರ್ತೀವ. ಅಲ್ಲಿ ಲಗ್ನ ಪತ್ರಿಕೆ ಪಿಂಟ್ ಬಾಯ್ಸ್ ಮಾಡಿಬಿಡ್ತಾರೆ ಧೈರ್ಯವಾಗಿ. ಏ ಮೇಲ್ಗಡೆ ಯಾರೋ ಒಬ್ಬ ಇರ್ತಾನೆ, ಹೆಸರು ಇವನು ಆಚಾರ್ಯ, ಕಡೆಗೆ ಹುಡುಗರಪ್ಪನ ಹುಡುಗಿ ಅಪ್ಪನ ಒಬ್ಬ ಆಚಾರ್ಯರು, ಅವ್ರು ಯಾರೋ ಗೌಡ, ಈ ರೀತಿ ಮದುವೆ ಆಗಿರ್ತದೆ. ಇಂಥ ಬೇಕಾದ ಲಗ್ನ ಪತ್ರಿಕೆ ಹಾಗೆ ಡೈರೆಕ್ಟೇ ಬರ್ತಾ ಇರೋ ಕಾಲ ಇದು. ಜನಕ್ಕೆ ವಿಶೇಷವಾದ ರೀತಿಯಲ್ಲಿ ಅದೇನೋ ಭಾರಿ ಹೆಮ್ಮೆ ಪಡ್ತಕ್ಕಂಥ ಕಾಲ ಇದು. ಹಾಗಿದ್ರೆ ಮಗುವಿನ ಜಾತಿ ಯಾವುದು ಅಂತ ಮುಂದಿನ ಪ್ರಶ್ನೆ. ಮಗುವಿನ ಜಾತಿ ಯಾವುದು? ಇವತ್ತು ಆಧುನಿಕ ಪದ್ಧತಿಯೊಳಗೆ ತಂದೆ ಜಾತಿ ಬರುತ್ತೆ ಅನ್ನೋದು ಆಧುನಿಕ ಕಲ್ಪನೆ. ತಂದೆ ಜಾತಿ ಅಂತ ಬರೆಸಿಬಿಡ್ತಾರೆ ಆಚಾರ್ಯ ಹೇಳ್ತಾರೆ, ಶಾಸ್ತ್ರ ಹೇಳೋದಿಲ್ಲ. ಮಗುವಿನ ಜಾತಿ ಯಾವುದಾಗ್ತದೆ ಅಂದರೆ, ಮಾತೃಜಾತಿ ಪಿತುರ್ಗುಣಾಹ ಅಂತ ನಿಯಮ. ತಾಯಿಯ ಜಾತಿ ಬರುತ್ತಂತೆ ತಂದೆಯ ಗುಣಗಳು ಬರುತ್ತಂತೆ. ಗುಣ ಇದ್ರೆ ಇಲ್ಲೋ ಗುಣಗಳು ಹೆಸರೇ ಬರೋದೇ ಇಲ್ಲ. ಗುಣ ಇರಬೇಕಿಲ್ಲಿ, ಮತ್ತೆ ಗುಣ ಇದ್ರೆ ಗುಣ, ದೋಷ ಇದ್ರೆ ದೋಷ ಅಷ್ಟೇ. ಇದು ವಿಚಿತ್ರವಾದ ಪದ್ಧತಿ. ಆದ್ರಿಂದಾನೆ ತಾಯಿ ರಾಕ್ಷಸಿಯಾಗಿದ್ದರಿಂದ ರಾಕ್ಷಸ ದೇಹ ಬಂತವನಿಗೆ. ಗುಣಗಳು ಭೀಮಸೇನ ಗುಣಗಳು ಇದು ಅವನ. ಆದ್ರೆ ದೇವತೆ ತಾನೇ ನಿರ್ವೃತ್ತಿಯಮ್ಮ ರಾಕ್ಷಸ ರೂಪದ ದೇವತೆ ಆತ. ದಿಕ್ಪಾಲಕ ಪ್ರಹ್ಲಾದ ಹೇಗೆ ದೈತ್ಯನಾಗಿದ್ದು ವಿಷ್ಣು ಭಕ್ತನಾಗಿದ್ದನು ಹಾಗೆ ನಿರ್ವೃತ್ತಿಯ ಕಲ್ಪನೆ ಇದು. ಈ ರೀತಿ ಘಟೋತ್ಕಜ ಹುಟ್ಟಿ ಬಂದು ರಾಕ್ಷಸನಾದ. ತಕ್ಷಣ ಭೀಮಸೇನ ದೇವರು ಹೇಳ್ತಾರೆ, ಆಯ್ತು ವೇದವ್ಯಾಸ ಹೇಳಿದ ಕರಾರು ಮುಗೀತು, ನೀನೆನ್ನ ಹೋಗು ಅಂತ ಹೇಳ್ತಾರೆ. ಇದು ಭಾರಿ ಮುಖ್ಯ ಇದು. ಅದಕ್ಕೆ ಹೆಚ್ಚು ಸತ್ಯ ಮನುಷ್ಯ ಅಷ್ಟೊತ್ತಿಗೆ ಮೋಹಕ್ಕೊಳಗಾಗಿ ಬಿಡ್ತಾನೆ. ನಾತಿ ಸಂಸಾರ ಮಾಡೋ ಹೊತ್ತಿಗೆನೆ ತನ್ನ ಹೆಂಡತಿ ತನ್ನ ಮಗ ಅಂತಕ್ಕಂಥ ಒಂದು ಮೋಹ ಕವಿದು ಬಿಡುತ್ತಲ್ಲ. ಭೀಮಸೇನಿಗೆ ಯಾವುದೂ ಇಲ್ಲ. ಅದಕ್ಕೇನೆ ಶುದ್ಧೇ ಭಾಗವತೇ ಧರ್ಮೇ ನಿರತೋ ಯದ್ದುರ್ಕೋ ತರಹ. ವೇದವ್ಯಾಸರು ಹೇಳಿದ ಶಾಪ ವಿಮೋಚನೆ ಕಾಲ ಮುಗಿತು, ನೀನನ್ನು ವಾಪಸ್ ಹೋಗು ಅಂತ ಹೇಳಿದ್ರಂತೆ. ತಕ್ಷಣ ವಾಪಸ್ ಹೊರಡ್ತಾಳು. ಅವಳು ಕೂಡ ಮಾತು ತಪ್ಪೋದಿಲ್ಲ, ತನ್ನ ಮಗನ ಸಮೇತ ಹೊರಡ್ತಾ ಇದ್ದಾಳೆ. ಹೋಗಬೇಕಾದ್ರೆ ಮಾತು ಕೊಟ್ರಂತ ಅವರಿಬ್ರು ಕೂಡ. ಘಟೋತ್ಕಜ ಮತ್ತು ಹಿಡಿಂಬೆ ಇಬ್ಬರು ಹೇಳ್ತಾರೆ, ನಿಮ್ಮ 5 ಜನ ಪಾಂಡವರಲ್ಲಿ ಯಾರೇ ಕರೆದ್ರು ಕೂಡ, ನಮ್ಮಿಬ್ಬರಲ್ಲಿ ಯಾರನ್ನು ಕರೆದ್ರು ಕೂಡ ತಕ್ಷಣ ಬರ್ತೇವೆ ಅಂತ ಹೇಳಿದರು. ತಕ್ಷಣ ಬರ್ತೇವೆ, ಏನು ಬೇಕೋ ನಮ್ಮಿಂದ ಆಗಿದ್ದನ್ನು ಮಾಡ್ತೇವೆ. ಇದೊಂದು ಬಹಳ ಅಪೂರ್ವ ಇದು. ಮಗ ಹೆಂಡತಿ ಗಂಡ ಕರೆದಾ ಬರ್ತೇವೆ, ಅಪ್ಪ ಕರೆದಾ ಬರ್ತೇವೆ ಮಾತು ಕೊಡೋದು ಅಂದ್ರೆ ಭಾರಿ ಸ್ಪೆಷಲ್. ಈ ಕರಿಬೇಡಿ ಬರೋದಿಲ್ಲ ಅಂತ ಹೇಳ್ಬಿಡ್ತಾರೆ. ಇವತ್ತು ಯಾರ್ದು ಹೇಳಿಬಿಟ್ರೆ ಆಗ ಉಚ್ಚಾಬೆಟ್ಟಿ ಕರಿಬೇಡಿ ಬರೋದಿಲ್ಲ ಅಂತ ಹೇಳ್ಬಿಡ್ತಾರೆ. ನಮ್ದೇ ನಮಗೆ ಕೆಲಸ ಇರುತ್ತೆ, ಯಾಕೆ ಕರೀತೀರಿ ಅಂತೇಳಿ. ಆದ್ರೆ ಇವತ್ತು ತಂದೆ ತಾಯಿಗಳಿಗೆ ಕರೆದಾಗ ನಾವು ಬರ್ತೇವೆ ಅಂತ ಘಟೋತ್ಕಚೆ ಹೇಳಿದ. ಆ ರೀತಿ ಬಂದು ಎಷ್ಟೋ ಸರ್ತಿ ಬರ್ತೇನೆ ಮುಂದೆ ಪ್ರಸಂಗ ಬಂದಾಗ ಹಿಂಬೆನೂ ಹೇಳ್ತಾಳೆ, ಕರೆದಾಗ ನಾನು ಬರ್ತೇನೆ ಅಂತ ಹೇಳಿಬಿಟ್ಟು ಅಲ್ಲಿಂದ ಹೊರಟ್ರಂತೆ. ಇಲ್ಲೊಂದು ಹೊಸ ವಿಚಾರ ಒಂದು ಗೊತ್ತಾಗತ್ತೆ. ಅವರೇನು ಲಕ್ಷ್ಮೀನಾರಾಯಣರಲ್ಲ, ಅವರೇನು ಕೂಡ ಅವನೇನು ಬಹಳ ದೊಡ್ಡ ದೇವತೆ ಅಲ್ಲ, ನಿರ್ವೃತ್ತಿ ದಿಕ್ಪಾಲಕ ಅಷ್ಟೇ. ಇವಳು ಹಿಡಿಂಬೆ, ಅಮರಾವತಿ ಅಭಿಮಾನಿ ದೇವತೆ ಅಷ್ಟೇ. ಇವಳೇ ಕರೆದಾಗೆಲ್ಲ ಬರ್ತೇವೆ ಅಂತ ಮಾತು ಕೊಡಬೇಕಾದ್ರೆ ವಿಶ್ವಂ ವಿಷ್ಣುರು ವಷಟ್ಕಾರೋ ವಿಷ್ಣು ಸಹಸ್ರನಾಮ ಹೇಳಿದರೆ ಭಗವಂತ ಬರ್ತಾನೆ ಲೆಕ್ಕ ಹಾಕಿ ಅಂತ ಹೇಳ್ತಾರೆ. ವಾಯುಸ್ತೇತ್ರ ವಾಯುದೇವರು ಬರ್ತಾರೋ ಇಲ್ವ ಈಗ, ಈ ಮಾತು ಅರ್ಥ ಮಾಡಿಕೊಂಡ್ರೆ ನಾವು ದೇವತೆಗಳು ರಾಘವೇಂದ್ರ ಸ್ವಾಮಿಗಳನ್ನ ಕರೀತೇವೆ. ನಾವೀಗ ಕರೆದಲ್ಲಿಗೆ ಬರುವಂತಹ ಪ್ರಸಿದ್ಧಿ ಇದೆ. ಅವರು ಭಕ್ತವತ್ಸಲರ ಒಬ್ಬ ಗುರುಗಳೇ ಹಾಗೆ ಬರಬೇಕಾದ್ರೆ ಸ್ವತಃ ದೇವರು ಹೇಗೆ ಬರ್ತಾನೆ ಯೋಚನೆ ಮಾಡಿ. ಜಗದ್ಗುರುಗಳಾದ ವಾಯುದೇವರು ಹೇಗೆ ಬರ್ತಾರೆ ಗೊತ್ತಾದ್ರೆ ಎಂದೂ ಕೂಡ ದೇವರು ನಮ್ಮ ಕೈ ಬಿಡೋದಿಲ್ಲ, ಕರೆ ತಕ್ಷಣ ಬರುತ್ತಾನೆ. ಎಲ್ಲಿತ್ತು ವೈಕುಂಠ, ಎಲ್ಲಿದ್ದ ಅಜಾಮೇಳ ಅಂತ ಹೇಳ್ತಾರೆ. ಅಜಾಮೇಳ ಕೂಗಿದ್ದಲ್ಲಿ ವೈಕುಂಠ ಇದ್ದಿದ್ದಲ್ಲಿ ತಕ್ಷಣ ಬರಲಿಲ್ಲ ನಾರಾಯಣ ಅಂತ ಹೇಳಿದ ತಕ್ಷಣ. ಗಜೇಂದ್ರ ಇದ್ದಿದ್ದಲ್ಲಿ ಕರೆದಿದ್ದೇನು ಪರಮಾತ್ಮ ಬರಲಿಲ್ವಾ? ಅಂದಮೇಲೆ ದೇವರು ಕರೆದ್ರೆ ಬಂದೇ ಬರ್ತಾನೆ. ನಮ್ಮ ಹತ್ರ ಯಾಕೆ ಬಂದಿಲ್ಲ ಅಂದ್ರೆ ಅಪ್ಪಿತಪ್ಪಿ ಕರೆದಿಲ್ಲ ಆದ್ರಿಂದ ಅಷ್ಟೇ. ಕರೆದ್ರೆ ದೇವರು ಖಂಡಿತ ಬರ್ತಾನೆ. ಅದಕ್ಕೆ ಒಳ್ಳೆ ದೃಷ್ಟಾಂತ ಇದು. ಇಬ್ರು ಕೊಟ್ಟು ಹೊರಟೋಗಿಬಿಟ್ರಂತೆ. ಅಷ್ಟೊತ್ತಿ ವೇದವ್ಯಾಸರು ಬಂದರು. ಮತ್ತೆ ಇದು ಮಹಾಭಾರತದ ಒಗಟು, ಇದನ್ನ ಯಾರು ಬದಲಾಯಿಸಿ ಸಾಧ್ಯವಿಲ್ಲದಂತ ಘಟ್ಟಗಳು. ವೇದವ್ಯಾಸರು ತಕ್ಷಣ ಬಂದ್ರಂತೆ. ಯಾವ ಕಾಲ ಕಿರಿತಿ ಬರ್ತಾರೆ, ತಕ್ಷಣ ಬಂದಿದ್ದು ಪಾಂಡವರೇ ನಡೀರಿ ಮುಂದೆ ಹೋಗೋಣ ಅಂತ ಹೇಳಿದ್ರು. ಒಂದು ಹೊರಡೋಣ ನಾವೀಗೆಲ್ಲ, ನಮ್ಮ ಮುಂದಿನ ಪ್ರಯಾಣ ಏಕಚಕ್ರ ನಗರಕ್ಕೆ ಅಂತ ಹೇಳಿದ್ದಾರೆ. ಏಕಚಕ್ರ ನಗರಕ್ಕೆ ಹೋಗಬೇಕು. ಅಲ್ಲಿ ಯಾತಕ್ಕೆ ಹೋಗಬೇಕು ಅಂತ ಉಳಿದವರಿಗೆ ಗೊತ್ತಿಲ್ಲ, ಭೀಮ ವೇದವ್ಯಾಸರಿಗೆ ಮಾತ್ರ ಗೊತ್ತು. ಏಕಚಕ್ರನಕ್ಕೆ ಬಕಾಸುರ ಅನ್ನೋ ದೊಡ್ಡ ರಾಕ್ಷಸ ಗಂಟು ಬಿದ್ದಿದ್ದಾನೆ. 10-20 ವರ್ಷದಿಂದ ಗಂಟು ಬಿದ್ದವನಲ್ಲ ಅವನು, ಅವನು ಲಕ್ಷಾಂತರ ವರ್ಷದಿಂದ ಗಂಟು ಬಿದ್ದಿದ್ದಾನಂತೆ. ಆತ ರಾಕ್ಷಸನ ಪೀಡೆ ಪರಿಹಾರ ಆಗಬೇಕು, ಏಕಚಕ್ರ ನಗರಕ್ಕೆ ಸುಖ ಶಾಂತಿಗಳು ಸಿಗಬೇಕು. ಅದಕ್ಕೆ ಸಮರ್ಥ ಭೀಮಸೇನ ಮಾತ್ರ. ಆದ್ರಿಂದ ಈಗ ಮುಂದಿನ ಪ್ರಯಾಣ ಏಕಚಕ್ರ ನಗರಕ್ಕೆ ಅಂತ ತೀರ್ಮಾನ ಮಾಡಿ ವೇದವ್ಯಾಸರು ಎಲ್ಲರನ್ನು ಕರ್ಕೊಂಡು ಹೊರಟ್ರದ್ದು. ನೀವು ಹೋಗಿ ನಾನು ಬರ್ತೇನೆ ಅಂತ ಹೇಳೋದಿಲ್ಲ, ತಾವೇ ಕರ್ಕೊಂಡು ಹೊರಟ್ರದ್ದು. ಏನು ಕರುಣ ನಿಧಿಯೋ ಹರಿ, ಮತ್ತೇನು ಭಕ್ತಾಧೀನನೋ, ಇನ್ನೇನು ಈತನ ಲೀಲೆ. ತನ್ನ ಭಕ್ತರ ಜೊತೆ ಭಗವಂತ ಓಡಾಡ್ತಾನಂತೆ. ಅವರೆಲ್ಲ ಕರ್ಕೊಂಡು ಏಕಚಕ್ರ ನಗರಕ್ಕೆ ಹೊರಟ. ಈ ಪಾಂಡವರ ವೇಷ ಎಲ್ಲ ಬ್ರಾಹ್ಮಣರ ವೇಷ, ಈಗ ಕ್ಷತ್ರಿಯ ವೇಷದಲ್ಲಿ ಇಲ್ಲ, ಬ್ರಾಹ್ಮಣರ ವೇಷದಲ್ಲಿದ್ದಾರೆ. ಮುಂದೆ ವನವಾಸ ಕಾಲಕ್ಕೆ ಮುಗಿತಲ್ಲ, ಅಜ್ಞಾತವಾಸ ಕಾಲಕ್ಕೆ ಗುರುತಿಡಿಬಾರದು ಅಂತ ವೇಷ ಬದಲಿಸಿಕೊಂಡಿದ್ರು. ಒಂದೊಬ್ಬ ಒಂದೊಂದು ವೇಷದಲ್ಲಿದ್ದರು, ಇಲ್ಲಿ ಹಾಗಲ್ಲ, ಎಲ್ಲರೂ ಬ್ರಾಹ್ಮಣ ವೇಷದಲ್ಲಿದ್ದಾರೆ. ಇದು ಒಂದು ಶಾರ್ಟ್ ಅಜ್ಞಾತವಾಸ ಇದ್ದಾಗ ಲೆಕ್ಕ. ಯಾಕೆಂದರೆ ಅವರಿಗೆ ಧರ್ಮರಾಜನಿಗೆ ಭಯ. ನಾವು ಈಗ ಇಲ್ಲಿರೋದು ಗೊತ್ತಾದರೆ, ಅಡಿಗೆ ಮೇಲೆ ಸುಟ್ಟಿಲ್ಲ ಅಂತ ಗೊತ್ತಾಗಿಬಿಟ್ರೆ ಧೃತರಾಷ್ಟ್ರ ಎಷ್ಟು ಸಂಕಟ ಪಡ್ತಾನೋ ಏನೋ, ಭೀಷ್ಮ ದ್ರೋಣರು ಎಷ್ಟು ಬೇಜಾರು ಮಾಡ್ಕೋತಾರೋ ಏನೋ, ಅವ್ರ ಕಣ್ಣಿಗೆ ನಾವು ಇರೋದು ಕಾಣಬಾರದು. ಎಷ್ಟು ತಮಾಷೆ ಗೊತ್ತೇನು, ತಪ್ಪು ಮಾಡಿದವರು ದುರ್ಯೋಧನಾದಿಗಳು, ಇವರು ತಪ್ಪಿತಸ್ಥರೇ ಅಲ್ಲ.